आप सुन रहे हैं रेडियो रवीश।
नमस्कार, मैं रवीश कुमार। दिस पॉडकास्ट हैज बीन जनरेटेड बाय आर्टिफिशियल इंटेलिजेंस। द वॉइस यू विल नाउ हियर इज नॉट माइंड बट जनरेटेड बाय अ मशीन। वी आर ट्राइंग टू रीच न्यू ऑडियंसेस एंड दस मेकिंग यूज ऑफ व्हाट एआई हैज टू ऑफर। देयर माइट बी सम ट्रांसलेशन रिलेटेड इनएक्यूरेसीज। इन दैट केस प्लीज रेफर टू आवर मेन वीडियो।
ದೇಣಿಗೆ ಹಗರಣದ ಬಗ್ಗೆ ಮೋದಿ ಏಕೆ ಮೌನವಾಗಿದ್ದಾರೆ? ನಮಸ್ಕಾರ, ನಾನು ರವೀಶ್ ಕುಮಾರ್. ಗುಜರಾತ್ನಲ್ಲಿ ದಲಿತ ಕುಟುಂಬದಿಂದ ಕಂಪನಿಯೊಂದು ಭೂಮಿ ಖರೀದಿಸಿದೆ ಮತ್ತು ಪಾವತಿಸಲು ಸಮಯ ಬಂದಾಗ ಕಂಪನಿಯ ಉದ್ಯೋಗಿಗಳು ದಲಿತ ಕುಟುಂಬಕ್ಕೆ 11 ಕೋಟಿ ಮೊತ್ತವು ತುಂಬಾ ಹೆಚ್ಚಾಗಿದೆ ಎಂದು ಹೇಳಿದರು. ಬದಲಿಗೆ ಬಾಂಡ್ಗಳನ್ನು ಖರೀದಿಸಲು ಸೂಚಿಸಿದ್ದಾರೆಯೇ? ನಂತರ ಚುನಾವಣಾ ಬಾಂಡ್ಗಳನ್ನು ಖರೀದಿಸಿರುವುದು ಪತ್ತೆಯಾಗಿದ್ದು ಬಿಜೆಪಿಯಿಂದ 10 ಕೋಟಿ ಮತ್ತು ಶಿವಸೇನೆಯಿಂದ 1 ಕೋಟಿ ಎನ್ ಕ್ಯಾಶ್ ಮಾಡಲಾಗಿದೆ. ಇದು ನಿಜವೇ ಆಗಿದ್ದರೆ ಕೂಡಲೇ ಈ ಬಗ್ಗೆ ತನಿಖೆಯಾಗಬೇಕು. ಕ್ವಿಂಟ್ನ ಹಿಮಾಂಶಿ ದಹಿಯಾ ಅವರ ಈ ವರದಿಯು ದೇಣಿಗೆ ಬಾಂಡ್ಗಳ ಹೆಸರಿನಲ್ಲಿ ನಡೆಸುವ ವ್ಯವಹಾರವನ್ನು ಸೂಚಿಸುತ್ತದೆ. ದಲಿತ ಕುಟುಂಬಗಳಿಗೆ ಮೀಸಲಾದ ಹಣ ಬಾಂಡ್ಗಳ ಮೂಲಕ ಬಿಜೆಪಿ ಖಾತೆಗೆ ಸೇರಿದೆ. ಈ ವಂಚನೆ ಏಕೆ ಅಗತ್ಯವಾಗಿತ್ತು ಮತ್ತು ಕಂಪನಿಯ ಅಧಿಕಾರಿ ಬಿಜೆಪಿಗಾಗಿ ಇದನ್ನು ಏಕೆ ಮಾಡುತ್ತಾರೆ? ಆಗಸ್ಟ್ 2023 ಸಾವ್ಕರ್ ಕುಟುಂಬವು ತಮ್ಮ 43,000 ಚದರ ಅಡಿ ಭೂಮಿಯನ್ನು ವೆಲ್ಸ್ಪನ್ ಕಂಪನಿಗೆ 16 ಕೋಟಿಗೆ ಮಾರಾಟ ಮಾಡಿದರು. ಅಕ್ಟೋಬರ್ 11, 2023 ಈ ಕುಟುಂಬವು 11 ಕೋಟಿ ಮೌಲ್ಯದ ಬಾಂಡ್ಗಳನ್ನು ಖರೀದಿಸಿದೆ ಎಂದು ಕ್ವಿಂಟ್ನ ಹಿಮಾಂಶಿ ದಹಿಯಾ ವರದಿ ಮಾಡಿದ್ದಾರೆ. ಇವುಗಳಲ್ಲಿ 10 ಕೋಟಿ ಮೌಲ್ಯದ ಬಾಂಡ್ಗಳನ್ನು ಬಿಜೆಪಿ 5 ದಿನಗಳ ನಂತರ ಅಕ್ಟೋಬರ್ 16, 2023 ಎನ್ಕ್ಯಾಶ್ ಮಾಡಿತು ಮತ್ತು 1 ಕೋಟಿ ಮೌಲ್ಯದ ಬಾಂಡ್ಗಳನ್ನು ಶಿವಸೇನೆ ಎನ್ಕ್ಯಾಶ್ ಮಾಡಿತು. ಅದಾನಿಗೆ ಸಂಬಂಧಿಸಿದ ಕಂಪನಿಯಾದ ವೆಲ್ಸ್ಪನ್ ಎಂಟರ್ಪ್ರೈಸ್ ಲಿಮಿಟೆಡ್ನ ಜನರಲ್ ಮ್ಯಾನೇಜರ್ ಅವರು 11 ಕೋಟಿಗಳನ್ನು ಚುನಾವಣಾ ಬಾಂಡ್ಗಳಲ್ಲಿ ಹೂಡಿಕೆ ಮಾಡಲು ಸಲಹೆ ನೀಡಿದ್ದಾರೆ ಎಂದು ಕುಟುಂಬ ದೂರಿದೆ. ಮೊತ್ತವು ಕೆಲವೇ ವರ್ಷಗಳಲ್ಲಿ 1.5 ಪಟ್ಟು ಹೆಚ್ಚಾಗುತ್ತದೆ ಎಂದು ಭರವಸೆ ನೀಡಿದರು. ಅವರು ಹೂಡಿಕೆ ಮಾಡುವ ಯೋಜನೆಯ ಬಗ್ಗೆ ಅವರಿಗೆ ತಿಳಿದಿರಲಿಲ್ಲ. ಈ ಸಭೆಗಳಲ್ಲಿ ಅಂಜಾರ್ ನಗರ ಬಿಜೆಪಿ ಅಧ್ಯಕ್ಷ ಹೇಮಂತ್ ರಜನಿಕಾಂತ್ ಶಾ ಉಪಸ್ಥಿತರಿದ್ದರು ಎಂದು ಅವರು ತಮ್ಮ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಈ ಸಭೆಗಳು ಅಥವಾ ಪ್ರಕರಣದ ಬಗ್ಗೆ ತನಗೆ ಯಾವುದೇ ಮಾಹಿತಿ ಇಲ್ಲ ಎಂದು ಶಾ ಕ್ವಿಂಟ್ಗೆ ತಿಳಿಸಿದರು. ಕ್ವಿಂಟ್ ಈ ಕಥೆಯಲ್ಲಿ ಭಾಗಿಯಾಗಿರುವ ಇತರ ಕಂಪನಿಗಳನ್ನು ತಲುಪಿದೆ, ಆದರೆ ಯಾವುದೇ ಪ್ರತಿಕ್ರಿಯೆಗಳನ್ನು ಸ್ವೀಕರಿಸಿಲ್ಲ. ಪೊಲೀಸರು ದೂರನ್ನು ಪರಿಗಣಿಸುತ್ತಿದ್ದು ಪ್ರಕರಣವು ಅರ್ಹವಾಗಿದ್ದರೆ ಎಫ್ಐಆರ್ ದಾಖಲಿಸಬಹುದು. ಚುನಾವಣಾ ದೇಣಿಗೆ ಹಗರಣದಲ್ಲಿ ಅದಾನಿ ಗ್ರೂಪ್ ಭಾಗಿಯಾಗಿಲ್ಲ. ನ್ಯೂಸ್ಲ್ಯಾಂಡ್ರಿಯಾ ವರದಿಯ ಪ್ರಕಾರ ಈ ಗುಂಪಿನ 4 ಕಂಪನಿಗಳು ಬಾಂಡ್ಗಳನ್ನು ಖರೀದಿಸಿವೆ, ಆದರೆ ಅದಾನಿ ಗ್ರೂಪ್ನ ವಕ್ತಾರರು ಅವರು ಯಾವುದೇ ರಾಜಕೀಯ ಪಕ್ಷದ ಬಾಂಡ್ಗಳನ್ನು ನೇರವಾಗಿ ಅಥವಾ ಪರೋಕ್ಷವಾಗಿ ಖರೀದಿಸಿಲ್ಲ ಎಂದು ಹೇಳಿದರು. ನ್ಯೂಸ್ಲ್ಯಾಂಡ್ರಿ ಪ್ರಕಾರ ಅದಾನಿ ಗ್ರೂಪ್ಗೆ ಸಂಬಂಧಿಸಿದ 4 ಕಂಪನಿಗಳು 55 ಕೋಟಿಗೂ ಹೆಚ್ಚು ಮೌಲ್ಯದ ಬಾಂಡ್ಗಳನ್ನು ಖರೀದಿಸಿವೆ. ಬಿಜೆಪಿ 42 ಕೋಟಿಗಳನ್ನು ಎನ್ಕ್ಯಾಶ್ ಮಾಡಿತು. ಕಾಂಗ್ರೆಸ್ 8 ಕೋಟಿಗಳನ್ನು ಮತ್ತು ಬಿಆರ್ಎಸ್ 5 ಕೋಟಿಗಳನ್ನು ಪಡೆದುಕೊಂಡಿದೆ. ಹೀಗಾಗಿ ಚುನಾವಣಾ ದೇಣಿಗೆ ಬಾಂಡ್ಗಳ ಕಥೆಯನ್ನು ನಿರ್ಲಕ್ಷಿಸಲಾಗುವುದಿಲ್ಲ. ಭೂಮಿ ಸ್ವಾಧೀನಪಡಿಸಿಕೊಂಡ ದಲಿತ ಕುಟುಂಬಗಳು 11 ಕೋಟಿ ಮೌಲ್ಯದ ಬಾಂಡ್ ಖರೀದಿಸಿ ಬಿಜೆಪಿಗೆ 10 ಕೋಟಿ ದೇಣಿಗೆ ನೀಡುವುದು ಏಕೆ ಎಂಬ ಪ್ರಶ್ನೆಯನ್ನು ಅದು ಕೇಳುತ್ತದೆ. ಇದಕ್ಕಾಗಿಯೇ ಇಂದು ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಸಂಸದರೊಬ್ಬರು ಪತ್ರಿಕಾಗೋಷ್ಠಿ ನಡೆಸಿ ಬಾಂಡ್ಗಳ ಬಗ್ಗೆ ಹೊಸ ಮಾಹಿತಿಯನ್ನು ಮಂಡಿಸಿ ತನಿಖೆಗೆ ಒತ್ತಾಯಿಸಿದ್ದಾರೆ. ಅವರ ಹೇಳಿಕೆಯನ್ನು ಕೇಳಿ, ಈಗ ಇಡಿ ಎಲ್ಲಿದೆ, ಸಿಬಿಐ ಎಲ್ಲಿದೆ, ಎಷ್ಟು ಪ್ರಕರಣಗಳನ್ನು ದಾಖಲಿಸಲಾಗಿದೆ? ಈ ನಕಲಿ ಕಂಪನಿಗಳನ್ನು ಕಾಗದದಲ್ಲಿ ಸೃಷ್ಟಿಸಲಾಗಿದೆ ಮತ್ತು ಪ್ರತಿ ಕಂಪನಿಯೊಂದಿಗೆ 100 ಕೋಟಿ ರೂಪಾಯಿಗಳ ಹಣದ ಜಾಡು ಸ್ಪಷ್ಟವಾಗಿ ಗೋಚರಿಸುತ್ತದೆ. 375 ಕೋಟಿ, 100 ಕೋಟಿ ಹೀಗೆ ಬಿಜೆಪಿಗೆ ದೇಣಿಗೆ ನೀಡಿ ಕಂಪನಿಗಳು ನಷ್ಟದಲ್ಲಿ ನಡೆಯುತ್ತಿದ್ದರೂ ಇಲ್ಲಿ ಮುಖ್ಯವಾದ ಅಂಶವೆಂದರೆ, ನಾನು ತಿನ್ನುವುದಿಲ್ಲ, ಬೇರೆಯವರನ್ನು ತಿನ್ನಲು ಬಿಡುವುದಿಲ್ಲ ಎಂಬ ಮೋದಿಜಿ ಹೇಳಿಕೆ. ನಾನು ನಿಯಮಗಳನ್ನು ಮಾಡುತ್ತೇನೆ ಮತ್ತು ತಿನ್ನುತ್ತೇನೆ. ನನ್ನ ಪಕ್ಷಕ್ಕಾಗಿ ಇಡೀ ದೇಶದಿಂದ ಸಾಧ್ಯವಾದಷ್ಟು ಭ್ರಷ್ಟ ದೇಣಿಗೆ ಸಂಗ್ರಹಿಸುತ್ತೇನೆ. ಮತ್ತು ಹ್ಯಾಶ್ 39, 2017 ಮೊದಲು ಒಂದು ಕಂಪನಿಯು ಲಾಭದಾಯಕವಾಗಿದ್ದರೆ ಅದರ ಲಾಭದ 7.50% ಮಾತ್ರ ದೇಣಿಗೆ ನೀಡಬಹುದು ಎಂದು ಚುನಾವಣಾ ಆಯೋಗದ ಕಾನೂನು ಇತ್ತು ಮತ್ತು ನಂತರ ಮೋದಿ ಜಿ ಬಂದರು. ಚುನಾವಣಾ ಆಯೋಗವು 2017 ಮಾಡಿದ ನಿಯಮವನ್ನು ಚುನಾವಣಾ ಆಯೋಗದ ವಿರೋಧದ ನಡುವೆಯೂ ಬದಲಾಯಿಸಿದೆ. ಇಂದು ಬಿಜೆಪಿಯಲ್ಲಿ ನೈತಿಕತೆಯ ಒಂದು ಚೂರು ಉಳಿದಿದ್ದರೆ ಈ ಹಗರಣದ ಬಗ್ಗೆ ಸಿಬಿಐ ತಕ್ಷಣ ತನಿಖೆ ನಡೆಸಬೇಕು ಮತ್ತು ಇಡಿ ಭಾಗಿಯಾಗಬೇಕು. ಮತ್ತು ಕೋರ್ಟ್ ಅಧಿಕಾರಿಗಳು ಕೂಡಲೇ ಈ ಕಂಪನಿಗಳ ತನಿಖೆ ನಡೆಸಬೇಕು, ಬಿಜೆಪಿ ನಾಯಕರನ್ನು ಪ್ರಶ್ನಿಸಬೇಕು, ಬಂಧಿಸಬೇಕು, ಕ್ರಮ ಕೈಗೊಳ್ಳಬೇಕು. ಯಾವುದೇ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ. ಮೋದಿಜೀಯವರು 3 ಲಕ್ಷ ಕಂಪನಿಗಳನ್ನು ಮುಚ್ಚಿದ್ದಾರೆ ಎಂದು ಹೇಳಿಕೊಳ್ಳುತ್ತಾರೆ. ಆದರೆ ಇವುಗಳಲ್ಲಿ ಹಲವು ಕಂಪನಿಗಳು ನಮಗೆ ತಿಳಿದಿಲ್ಲ. ಮತ್ತು ಕೋಟ್, ನಿಮಗೆ ಕಾಗದದ ಮೇಲೆ ದೇಣಿಗೆ ನೀಡಲಾಗಿದೆ. ಮತ್ತು ಕೋಟ್, ಚುನಾವಣಾ ದೇಣಿಗೆ ಹಗರಣವು ತುಂಬಾ ಸಂಕೀರ್ಣವಾಗಿಲ್ಲ. ವಿರೋಧ ಪಕ್ಷಗಳು ಅದನ್ನು ಸಾರ್ವಜನಿಕರ ಗಮನಕ್ಕೆ ತರಲು ಸಾಧ್ಯವಿಲ್ಲ. ಆಮ್ ಆದ್ಮಿ ಪಕ್ಷವು ನಿರಂತರವಾಗಿ ಪತ್ರಿಕಾಗೋಷ್ಠಿಗಳ ಮೂಲಕ ದೆಹಲಿಯ ಜನತೆಗೆ ಈ ವಿಷಯವನ್ನು ತಂದಿದೆ. ಹಿಂದಿ ಪತ್ರಿಕೆಗಳು ಮತ್ತು ಚಾನೆಲ್ಗಳು ಇಲ್ಲದ ಕಾರಣ ಸಾಮಾನ್ಯ ಜನರಿಗೆ ಈ ವಿಷಯ ತಲುಪಲಿಲ್ಲ. ಆದರೆ ಇದನ್ನು ಸಾಮಾನ್ಯ ಜನರ ಬಳಿಗೆ ತರಲು ವಿರೋಧಕ್ಕೆ ಬೇರೆ ಮಾರ್ಗವಿಲ್ಲ. ಗೋದಿ ಮಾಧ್ಯಮಗಳು ಈ ವಿಷಯವನ್ನು ನಿರ್ಲಕ್ಷಿಸಿದರೆ ವಿರೋಧ ಪಕ್ಷಗಳು ಅದನ್ನು ಮರೆತು ಬಿಡಬೇಕೆ? ಇಂದು ಆಮ್ ಆದ್ಮಿ ಪಕ್ಷವು ಮತ್ತು ಕೋಟ್ ಜೈಲ್ ಕಾ ಜವಾಬ್ ವೋಟ್ ಸೆ ಮತ್ತು ಕೋಟ್ ಎಂಬ ಅಭಿಯಾನವನ್ನು ಆರಂಭಿಸಿದೆ. ಈ ಪೋಸ್ಟರ್ನಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರನ್ನು ಬಾರ್ಗಳ ಹಿಂದೆ ಚಿತ್ರಿಸಲಾಗಿದೆ. ಜನರು ತಮ್ಮ ಸರ್ಕಾರದ ಕೆಲಸವನ್ನು ನೆನಪಿಸುತ್ತಿದ್ದಾರೆ ಮತ್ತು ನೀವು ಕೆಲಸವನ್ನು ಮೆಚ್ಚಿದರೆ ಅದರ ಹೆಸರಿನಲ್ಲಿ ಮತ ಚಲಾಯಿಸಿ ಎಂದು ಹೇಳಿದ್ದಾರೆ. ಆಮ್ ಆದ್ಮಿ ಪಕ್ಷ ಈಗ ಸರ್ವಾಧಿಕಾರದ ವಿರುದ್ಧ ಬಹಿರಂಗವಾಗಿ ಮತ ಕೇಳುತ್ತಿದೆ. ದೆಹಲಿ ಸರ್ಕಾರದ ಸಚಿವ ಗೋಪಾಲ್ ರೈ ಅವರ ಮಾತು ಕೇಳಿ ಅರವಿಂದ್ ಕೇಜ್ರಿವಾಲ್ ನಿಮಗೆ ಏನಾದರೂ ಮಾಡಿದ್ದಾರೆ ಎಂದು ನೀವು ನಂಬಿದರೆ ಖಂಡಿತವಾಗಿಯೂ ಸರ್ವಾಧಿಕಾರದ ವಿರುದ್ಧ ಮತ ಚಲಾಯಿಸಿ. ಈ ಸರ್ವಾಧಿಕಾರದ ವಿರುದ್ಧ ಹೋರಾಡಲು ನ್ಯಾಯಾಲಯದ ಮೂಲಕವೇ ಏಕೈಕ ಮಾರ್ಗವಾಗಿದೆ. ಇದಕ್ಕಾಗಿ ಯಾರೂ ಬೀದಿಗಿಳಿಯುವ ಅಗತ್ಯವಿಲ್ಲ. ಅಥವಾ ಪ್ರಜಾಪ್ರಭುತ್ವವು ನಮಗೆ ಸಂವಿಧಾನವನ್ನು ನೀಡಿದೆ. ಒಂದೇ ಮತದಿಂದ ನಾವು ತಿಹಾರ್ನ ಬಾಗಿಲು ತೆರೆಯಬಹುದು ಮತ್ತು ಅರವಿಂದ್ ಕೇಜ್ರಿವಾಲ್ ಅವರನ್ನು ಮುಕ್ತಗೊಳಿಸಬಹುದು. ಬಿಜೆಪಿಯು ಚುನಾವಣಾ ಬಾಂಡ್ಗಳ ಸಮಸ್ಯೆಯನ್ನು ಪರಿಹರಿಸುತ್ತಿಲ್ಲ, ಆದರೆ ಭ್ರಷ್ಟಾಚಾರವನ್ನು ಒಂದು ವಿಷಯವನ್ನಾಗಿ ಮಾಡುವತ್ತ ಗಮನಹರಿಸುತ್ತಿದೆ. ಭ್ರಷ್ಟಾಚಾರ ಆರೋಪ ಹೊತ್ತಿರುವ ವ್ಯಕ್ತಿಗಳು ಕಾಂಗ್ರೆಸ್ನಿಂದ ಬಿಜೆಪಿಗೆ ತೆರಳಿದ್ದಾರೆ ಎಂಬ ಅಂಶವನ್ನು ಇದು ಚರ್ಚಿಸುವುದನ್ನು ತಪ್ಪಿಸುತ್ತದೆ. ಬದಲಾಗಿ ಅದರ ಪೋಸ್ಟರ್ಗಳು ಅನೇಕ ವಿರೋಧ ಪಕ್ಷದ ನಾಯಕರನ್ನು ಭ್ರಷ್ಟರೆಂದು ಹೆಸರಿಸುತ್ತವೆ. ಮಫ್ಲರ್, ಕ್ಯಾಪ್ ಮತ್ತು ಕನ್ನಡಕವನ್ನು ಧರಿಸಿರುವ ಬಿಜೆಪಿಯ ಪೋಸ್ಟರ್ನಲ್ಲಿ ಚಿತ್ರಿಸಲಾದ ವ್ಯಕ್ತಿ ಕೇಜ್ರಿವಾಲ್ ಅವರನ್ನು ಹೋಲುತ್ತಾರೆ. ದೆಹಲಿಯಲ್ಲಿ ಅವರನ್ನು ಹೀಗೆ ಗ್ರಹಿಸಲಾಗಿದೆ. ಕೇಜ್ರಿವಾಲ್ ಪಕ್ಕದಲ್ಲಿ ರಾಹುಲ್ ಅವರ ರೂಪುರೇಷೆ ಇದೆ. ಅಖಿಲೇಶ್ ಯಾದವ್ ಕೆಂಪು ಟೋಪಿ ಧರಿಸಿ, ಮಧ್ಯದಲ್ಲಿ ಮಮತಾ ಬ್ಯಾನರ್ಜಿ, ಎಂಕೆ ಸ್ಟಾಲಿನ್ ಕೂಡ ಗುರುತಿಸಿಕೊಂಡಿದ್ದಾರೆ. ಭ್ರಷ್ಟರನ್ನು ಉಳಿಸಿ ಎಂದು ಹೇಳುತ್ತಾರೆ, ಭ್ರಷ್ಟಾಚಾರ ನಿರ್ಮೂಲನೆ ಮಾಡಿ ಎಂದು ಮೋದಿ ಹೇಳುತ್ತಾರೆ ಎಂಬುದು ಬಿಜೆಪಿಯ ಘೋಷಣೆ. ಆದಾಗ್ಯೂ ಸಂಜಯ್ ಸಿಂಗ್ ಬಿಜೆಪಿಗೆ ವಿಭಿನ್ನ ಪ್ರಶ್ನೆಗಳನ್ನು ಎತ್ತುತ್ತಾರೆ. ಈ ಪೋಸ್ಟರ್ಗಳು ಅದನ್ನು ತಿಳಿಸುವುದಿಲ್ಲ. ಅವರ ಮಾತು ಕೇಳಿ ಮತ್ತು ಕೋಟ್, ಮೈಕಾ ಎನರ್ಜಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ 19 ಕೋಟಿ ಮೌಲ್ಯದ ಎಲೆಕ್ಟೋರಲ್ ಬಾಂಡ್ ಖರೀದಿಸಿದೆ. ಬಿಜೆಪಿಗೆ ಬರೋಬ್ಬರಿ 10 ಕೋಟಿ ದೇಣಿಗೆ ನೀಡಿದೆ. 7 ವರ್ಷಗಳಲ್ಲಿ 86 ಕೋಟಿ ನಷ್ಟ ಅನುಭವಿಸಿದರೂ 126 ಕೋಟಿ ತೆರಿಗೆ ವಿನಾಯಿತಿ ಪಡೆದಿದೆ. ಪಿರಮಲ್ ಕ್ಯಾಪಿಟಲ್ ಹೌಸಿಂಗ್ ಪ್ರೈವೇಟ್ ಲಿಮಿಟೆಡ್ ಖರೀದಿಸಿದೆ. 10 ಕೋಟಿ ಮೌಲ್ಯದ ಎಲೆಕ್ಟೋರಲ್ ಬಾಂಡ್ಗಳು ಬಿಜೆಪಿಗೆ 10 ಕೋಟಿ ದೇಣಿಗೆ ಮತ್ತು 16,376 ಕೋಟಿ ನಷ್ಟದ ಹೊರತಾಗಿಯೂ 5,178 ಕೋಟಿಗಳ ತೆರಿಗೆ ವಿನಾಯಿತಿ ಮತ್ತು 50 ಲಕ್ಷಗಳ ಓರಿಯೆಂಟಲ್ ಸೌತ್ ದೆಹಲಿ ಪ್ರೈವೇಟ್ ಲಿಮಿಟೆಡ್ 5 ಕೋಟಿ ಮೌಲ್ಯದ ಚುನಾವಣಾ ಬಾಂಡ್ಗಳನ್ನು ಖರೀದಿಸಿತು ಮತ್ತು ಸಂಪೂರ್ಣ ಮೊತ್ತವನ್ನು ಬಿಜೆಪಿಗೆ ನೀಡಿದೆ. ಈ ಕಂಪನಿಯು 7 ವರ್ಷಗಳಲ್ಲಿ 49 ಕೋಟಿ ನಷ್ಟವನ್ನು ಅನುಭವಿಸಿದೆ ಮತ್ತು ನಂದಿ ಪ್ರೈವೇಟ್ ಲಿಮಿಟೆಡ್ 5 ಕೋಟಿ ಮೌಲ್ಯದ ಚುನಾವಣಾ ಬಾಂಡ್ಗಳನ್ನು ಖರೀದಿಸಿದೆ ಮತ್ತು ಅವರು ಶೂನ್ಯ ತೆರಿಗೆಯನ್ನು ಪಾವತಿಸಿದ್ದಾರೆ ಮತ್ತು 48 ಕೋಟಿಗಳಷ್ಟು ನಷ್ಟವನ್ನು ಅನುಭವಿಸಿದ್ದಾರೆ. ಆಪರೇಟರ್ ಪ್ರೈವೇಟ್ ಲಿಮಿಟೆಡ್ 4 ಕೋಟಿ ಮೌಲ್ಯದ ಬಾಂಡ್ಗಳನ್ನು ಖರೀದಿಸಿದೆ ಮತ್ತು ಸಂಪೂರ್ಣ ಮೊತ್ತವನ್ನು ಭಾರತೀಯ ಜನತಾ ಪಕ್ಷಕ್ಕೆ ದೇಣಿಗೆಯಾಗಿ ನೀಡಿದೆ ಮತ್ತು 20 ಲಕ್ಷ ರೂಪಾಯಿಗಳ ತೆರಿಗೆ ವಿನಾಯಿತಿಯನ್ನು ಅರವಿಂದ್ ಬ್ಯೂಟಿ ಬ್ರಾಂಡ್ ರಿಟೇಲ್ ಪ್ರೈವೇಟ್ ಲಿಮಿಟೆಡ್ ಪಡೆದುಕೊಂಡಿದೆ. 11 ಕೋಟಿ ನಷ್ಟ ಅನುಭವಿಸಿದ್ದು 13 ಕೋಟಿ ತೆರಿಗೆ ವಿನಾಯಿತಿ ಪಡೆದಿದ್ದಾರೆ. ಎಸ್ಎಸ್ ಕ್ಲೋಥಿಂಗ್ ಪ್ರೈವೇಟ್ ಲಿಮಿಟೆಡ್ 2 ಕೋಟಿ ಮೌಲ್ಯದ ಬಾಂಡ್ ಖರೀದಿಸಿತು ಮತ್ತು ಬಿಜೆಪಿಗೆ 2 ಕೋಟಿ ದೇಣಿಗೆ ನೀಡಿದೆ. 70 ಲಕ್ಷ ನಷ್ಟ ಅನುಭವಿಸಿ 10 ಲಕ್ಷ ತೆರಿಗೆ ಕಟ್ಟಿದ್ದಾರೆ. ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ಸಂಜಯ್ ಸಿಂಗ್ ಅವರು 7 ವರ್ಷಗಳಲ್ಲಿ 1 ಲಕ್ಷ ಕೋಟಿ ನಷ್ಟ ಅನುಭವಿಸಿದ 33 ಕಂಪನಿಗಳ ಬಗ್ಗೆ ಚರ್ಚಿಸಿದರು, ಆದರೆ ಬಿಜೆಪಿಗೆ 450 ಕೋಟಿ ದೇಣಿಗೆ ನೀಡಿದ್ದಾರೆ. ಒಂದು ಕಂಪನಿ ಇದೆ, ಅದರ ಲಾಭಕ್ಕಿಂತ 93 ಪಟ್ಟು ಹೆಚ್ಚು ದೇಣಿಗೆ ನೀಡಿದೆ. ಮಾರ್ಚ್ 15ರಿಂದ ಯಾವುದೇ ತೆರಿಗೆಯನ್ನು ಪಾವತಿಸಿಲ್ಲ. ಆದರೆ ಮಾಧ್ಯಮದ ಒಂದು ಸಣ್ಣ ವಿಭಾಗವು ಈ ಕಂಪನಿಗಳ ಬಗ್ಗೆ ವರದಿ ಮಾಡುತ್ತಿದೆ. ಚುನಾವಣಾ ಬಾಂಡ್ಗಳ ವಿಚಾರವನ್ನು ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಿಂದ ತನಿಖೆ ನಡೆಸುವಂತೆ ಸುಪ್ರೀಂಕೋರ್ಟ್ಗೆ ಮನವಿ ಮಾಡುವುದಾಗಿ ಪ್ರಶಾಂತ್ ಭೂಷಣ್ ಹೇಳಿದ್ದಾರೆ. ಮತ್ತು ಇದು ಆಮ್ ಆದ್ಮಿ ಪಕ್ಷಕ್ಕೆ ಮಾತ್ರ ಕಾಳಜಿಯಿಲ್ಲ ಮತ್ತು ರಾಹುಲ್ ಗಾಂಧಿಯವರು ತಮ್ಮ ರ್ಯಾಲಿಗಳಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸುತ್ತಿದ್ದಾರೆ. ಪ್ರಧಾನಿಯವರು ತಮ್ಮ ಸಾರ್ವಜನಿಕ ರ್ಯಾಲಿಗಳಲ್ಲಿ ಇದನ್ನು ನೇರವಾಗಿ ತಿಳಿಸುವುದಿಲ್ಲ ಅಥವಾ ದೇಶವನ್ನು ಲೂಟಿ ಮಾಡಿದ ಆರೋಪದ ಮೇಲೆ ಎಷ್ಟು ಸಂಸದರು ಮತ್ತು ಶಾಸಕರನ್ನು ಯಾವುದೇ ಪ್ರಕರಣಗಳಿಲ್ಲದೆ ಪ್ರಾಮಾಣಿಕವಾಗಿ ಪರಿಗಣಿಸುತ್ತಾರೆ ಎಂದು ಅವರು ಉತ್ತರಿಸುವುದಿಲ್ಲ. ಅವರ ವಿರುದ್ಧ ರಾಹುಲ್ ಗಾಂಧಿ ಹೇಳುವುದನ್ನು ಕೇಳಿ ಮತ್ತು ಕ್ವೋಟ್, ಈ ಹಿಂದೆ ಇಡಿ ಎಂದು ಕರೆಯಲಾಗುತ್ತಿದ್ದದ್ದು ಈಗ ಮತ್ತು ಹ್ಯಾಶ್-39 ರಿಕವರಿ ಡಿ ಮತ್ತು ಹ್ಯಾಶ್-39 ಆಗಿ ಮಾರ್ಪಟ್ಟಿದೆ. ದೇಶದ ಅತ್ಯಂತ ಭ್ರಷ್ಟ ಮಂತ್ರಿಗಳು ಮೋದಿಜಿ ಜೊತೆ ನಿಂತಿದ್ದಾರೆ. ಇಬಿ ಹಗರಣ ಇದು ಒಂದು ದಿನ ವ್ಯಾಪಾರ ಮಾಡಲು ಹಣ ನೀಡುವ ಚಕ್ರವಾಗಿದೆ ಮತ್ತು ನಂತರ ಕಂಪನಿಯು ಕೋಟ್ಯಂತರ ರೂಪಾಯಿಗಳನ್ನು ನೀಡುತ್ತದೆ. ಕಾಂಗ್ರೆಸ್ ಪಕ್ಷದ ಎಲ್ಲಾ ಬ್ಯಾಂಕ್ ಖಾತೆಗಳನ್ನು ಮುಚ್ಚಲಾಗಿದೆ. ಆದರೆ ಈ ಚುನಾವಣೆಯಲ್ಲಿ ಬಿಜೆಪಿಯು ಭ್ರಷ್ಟಾಚಾರದ ಬಗ್ಗೆ ಗೊಂದಲವನ್ನು ಸೃಷ್ಟಿಸುತ್ತಿದೆ ಎಂದು ಅದು ತನ್ನ ವೇದಿಕೆಗಳಲ್ಲಿ ವಿವರಿಸಬೇಕು. ದೇಣಿಗೆಯಲ್ಲಿ ಕೋಟಿಗಟ್ಟಲೆ ದೇಣಿಗೆ ನೀಡುವ ವಂಚನೆಯು ಇನ್ನಷ್ಟು ಸಂತೋಷದಾಯಕವಾಗಿದೆ ಮತ್ತು ಭ್ರಷ್ಟಾಚಾರದ ಕುರಿತಾದ ಈ ಪ್ರಶ್ನೆಗಳಿಗೆ ಬಿಜೆಪಿಯ ಬಳಿ ಉತ್ತರವಿಲ್ಲ. 10 ವರ್ಷಗಳ ನಂತರ ಅವರು ಉದ್ಯೋಗದ ವಿಷಯದ ಬಗ್ಗೆ ಪ್ರಚಾರ ಮಾಡುತ್ತಾರೆ ಎಂದು ನಿರೀಕ್ಷಿಸಲಾಗಿತ್ತು. ಆದರೆ ರಾಮನ ಹೆಸರಿನಲ್ಲಿ ಮತಯಾಚನೆ ಮಾಡುವುದು ಬಿಜೆಪಿಯ ತಂತ್ರವಾಗಿದೆ. ನಾನು ರವೀಶ್ ಕುಮಾರ್.